ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಘನಪಡಿಸುವೆ ನಿನ್ನ ಉಲ್ಲಾಸಗಾನದಿ ಆರಂಭಿಸಿ, ಉನ್ನತನೇ ಘನಪಡಿಸುವೆ ನಿನ್ನ ಉಲ್ಲಾಸಗಾನದಿ ಆರಂಭಿಸಿ, ಲೋಕದ ನಾಯಕ ನೀನಲ್ಲದಿನ್ನಾರು, ಲೋಕದ ನಾಯಕ ನೀನಲ್ಲದಿನ್ನಾರು, ಅಗಲಬೇಡ ಎನ್ನ ಬಿಟ್ಟು ಎಂದು, ಅಗಲಬೇಡ ಎನ್ನ ಬಿಟ್ಟು ಎಂದು, ಆರಾಧಿಪೆ ಹೃದಯವ ತೆರೆದು ನ ಆತ್ಮ ಮನಾದಿಂ ನಿನ್ನ ಬಳಿಯಲಿ. ಸಮೂಹಕ್ಕೆ ಸೇರುವೆನು, ನಮಿಸುವೆ ನಿನ್ನನ್ನು ನಾನಿಂದು ದೇವಾ, ನಿಂದಿವೆ ಸಮೂಹಕ್ಕೆ ಸೇರುವೆನು, ನಿಂಚಿತ ಮಾಡಲು ಇಂದು ನ ಬಂದೆ, ನಿಂಚಿತ ಮಾಡಲು ಇಂದು ನ ಬಂದೆ, ಅಗಲಬೇಡ ಎನ್ನ ಬಿಟ್ಟು ದೇವಾ, ಅಗಲಬೇಡ ಎನ್ನ ಬಿಟ್ಟು ದೇವಾ, ಆರಾಧಿಪೆ ಹೃದಯವ ತೆರೆದು ನ ಆತ್ಮ ಮನಾದಿ ನಿನ್ನ ಬಳಿಯಲಿ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಸುಳ್ಳಿನ ಬಲ. ಆತ್ಮೀಯ ಪ್ರಿಯ ಕೇಳುಗರೆ, ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂತಿದ್ದಾಗಿದೆ. ಕೊರಿಂಥದವರಿಗೆ ಬರೆದ 2:11:3 ಗಮನಿಸುವುದಾದರೆ, ಆದರೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಹೇಗೆ ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸುಗಳು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಸರಳತೆಯನ್ನು ಬಿಟ್ಟು ಕೆಟ್ಟು ಹೋಗಿತೆಂದು ನನಗೆ ಭಯ ಉಂಟಾಯಿತು ಎಂಬುದಾಗಿ ಪೌಲನು ಬರೆಯುವಂತವನಾಗಿದ್ದಾನೆ. ಈ ಒಂದು ಸಂದೇಶವನ್ನು ನಾವು ಧ್ಯಾನ ಮಾಡುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸಮಾಧಾನದ ಪ್ರಭುವೇ, ಆಲೋಚನಾಕರ್ತನೆ, ನಿತ್ಯನಾದ ತಂದೆಯೇ, ಸದಾಕಾಲವು ಜೀವಿಸುವಂತಹ ದೇವರೇ, ಇಂದು ಎಂದು ಬದಲಾಗದಂತಹ ಸ್ವಾಮಿ, ನಿನ್ನ ಪಾದ ಸನ್ನಿಧಾನದಲ್ಲಿ ಬಂದು ನಮ್ಮ ಪಾಪಗಳನ್ನ ಹರಿಕೇಡುವಾಗ ಪರಲೋಕದ ದೇವರು ನಿನ್ನ ಒಬ್ಬನೇ ಮಗನಾದಂಥ ಯೇಸು ಸ್ವಾಮಿಯ ರಕ್ತದ ಮುಖಾಂತರವಾಗಿ ತೊಳೆದು ಶುದ್ಧೀಕರಿಸು ಸ್ವಾಮಿ. ಹೌದು ದೇವ, ನಾವು ಕಲಿಯಲು ಹೋಗುವಂತಹ ಈ ಒಂದು ವಿಚಾರ ನಮ್ಮ ಸ್ವಂತ ಬಲ ಜ್ಞಾನದಿಂದ ಸಾಧ್ಯವಿಲ್ಲ. ಆದರೆ ಸ್ವಾಮಿ, ನಿನ್ನ ಬಲ ನಿನ್ನ ಆತ್ಮನ ಮುಖಾಂತರವಾಗಿ ನೀ ತುಂಬಿಸು. ಆ ನಿಟ್ಟಿನಲ್ಲಿ ನಿನ್ನ ಸತ್ಯವನ್ನು ಹರಿತುಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವಾಗೆ ನಮಗೆ ಸಹಾಯ ಮಾಡು, ಆಶೀರ್ವದಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವಂತಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಜೀವಿಸುವಂತಹ ಈ ಒಂದು ಕೊನೆ ಕಾಲದಲ್ಲಿ ಅನೇಕ ಸುಳ್ಳು ನಮ್ಮ ಮಧ್ಯದಲ್ಲಿ ಇರುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆ ಸುಳ್ಳಿಗೆ ಇರುವಂತಹ ಒಂದು ಬಲ ಎಂಥದ್ದು ಎಂಬುದಾಗಿ ನಾವು ಸತ್ಯವೇದದಲ್ಲಿಯೂ ಇವತ್ತು ಇರುವಂತಹ ಪ್ರಪಂಚದಲ್ಲಿ ಜೀವಿಸುವಂತಹ ನಮ್ಮ ಮಧ್ಯೆ ನಡೀತಕ್ಕಂಥ ಕಾರ್ಯಗಳನ್ನು ನಾವು ಗಮನಿಸುವುದಾದರೆ ಎರಡೂ ಸಹ ಹೇಳುವಂಥದ್ದು ಈ ಒಂದು ಸುಳ್ಳಿಗೆ ಒಂದು ದೊಡ್ಡ ಬಲ ಇದೆ. ಯಾಕೆಂದರೆ ಸೈತಾನನು ಪರಲೋಕದಲ್ಲಿ 1/3 ದೇವದೂತರನ್ನು ತನ್ನ ಕಡೆಗೆ ಯಾವ ರೀತಿಯಲ್ಲಿ ಮೋಸ ಮಾಡಿ ಸೆಳೆದುಕೊಂಡನು ಅಂದರೆ ತನ್ನ ಸುಳ್ಳಿನ ಮೂಲಕವಾಗಿ. ಅದೇ ರೀತಿಯಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ಆದಾಮ ಹವಳನ್ನು ಸೃಷ್ಟಿ ಮಾಡಿದನು, ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ಆದರೆ ಹೊಸದಾಗಿ ಸೃಷ್ಟಿ ಮಾಡಿರತಕ್ಕಂತಹ ಆದಾಮ ಹವಳನ್ನು ಸೈತಾನನು ಯಾವ ರೀತಿಯಲ್ಲಿ ತನ್ನ ಕಡೆಗೆ ಸೆಳೆದುಕೊಂಡನು ಅಂದರೆ ತನ್ನ ಸುಳ್ಳಿನ ಮೂಲಕವಾಗಿ. ಇದೇ ಸುಳ್ಳಿನ ಮೂಲಕವಾಗಿ ಕೊನೆ ಕಾಲದಲ್ಲೂ ಸಹ ಅನೇಕ ದೊಡ್ಡ ವಂಚನೆ ಈ ಲೋಕದಲ್ಲಿ ನಡೆಯುವಂಥದ್ದಾಗಿದೆ. ಅದಕ್ಕೋಸ್ಕರವೇ ನಾವು ನೋಡುವಂಥವರಾಗಿದ್ದೇವೆ. ದೇವರ ವಾಕ್ಯದಲ್ಲಿ ಪೌಲನು ಕೊರಿಂಥ್ಯ ಸಭೆಗೆ ಈ ರೀತಿಯಾಗಿ ಎಚ್ಚರಿಸುವಂಥವನಾಗಿದ್ದಾನೆ. ಅಂದರೆ ಅವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಹೇಗೆ ಮೋಸ ಹೋದಳು, ಹಾಗೆ ನಿಮ್ಮ ಮನಸ್ಸುಗಳು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಸರಳತೆಯನ್ನು ಬಿಟ್ಟು ಕೆಟ್ಟು ಹೋಯಿತೆಂದು ನನಗೆ ಭಯ ಉಂಟಾಯಿತು ಎಂಬುದಾಗಿ. ಹೌದು ಪ್ರಿಯ ಕೇಳುವರೆ, ಅವಳು ಯಾವ ರೀತಿಯಲ್ಲಿ ಸೈತಾನನ ಒಂದು ಕುಯುಕ್ತಿಗೆ ಒಳಗಾದಳು, ಇಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪೌಲನು ಅವಳನ್ನು ಹೇಗೆ ಸೈತಾನ ತನ್ನ ಸುಳ್ಳಿನಿಂದ ವಂಚಿಸಿ ಮೋಸ ಮಾಡಿದನು, ಹಾಗೆ ಕೊನೆ ಕಾಲದಲ್ಲೂ ಸಹ ಸೈತಾನನು ತನ್ನ ಕುಯುಕ್ತಿ ಅಂತಕ್ಕಂತಹ ಕುತಂತ್ರದ ಮಾತುಗಳು, ಸುಳ್ಳಿನ ಮಾತುಗಳಿಂದ ನಮ್ಮನ್ನು ಮೋಸಗೊಳಿಸಿ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಅದಕ್ಕೋಸ್ಕರ ನೀವು ಎಚ್ಚರವಾಗಿರಿ ಎಂಬುದಾಗಿ ಎಚ್ಚರಿಸುವಂಥವನಾಗಿದ್ದಾನೆ. ದೇವರು ಆದಾಮ ಹವಳನ್ನು ಸೃಷ್ಟಿ ಮಾಡಿ ಅವರನ್ನು ಆ ಒಂದು ಏದೇನ್ ತೋಟದಲ್ಲಿ ಇಟ್ಟನು. ದೇವರ ವಾಕ್ಯ ಹೀಗೆ ತಿಳಿಸುವಂಥದ್ದಾಗಿದೆ. ಆದಿಕಾಂಡ ಪುಸ್ತಕ 2:10 17 ವಚನದಲ್ಲಿ, ಒಳ್ಳೆದರ ಕೆಟ್ಟದರ ಹರಿವನ್ನ ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂತಾಗಿದೆ. ದೇವರು ಯಥೇಚ್ಛವಾಗಿ ಅವರಿಗೆ ಎಲ್ಲ ಹಣ್ಣು ಹಂಪಲುಗಳನ್ನು ತಿನ್ನುವುದಕ್ಕೆ ಎಲ್ಲವನ್ನ ಕೊಟ್ಟಿದ್ದನು. ಆದರೆ ಒಂದು ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬಾರದು, ತಿಂದರೆ ನೀವು ಸಾಯುವಿರಿ ಎಂಬುದಾಗಿ ದೇವರು ಆದಾಮ ಮತ್ತು ಅವಳಿಗೆ ಆಜ್ಞಾಪಿಸಿದನು. ಆದರೆ ಸೈತಾನನು ತನ್ನ ಒಂದೇ ಒಂದು ಸುಳ್ಳಿನಿಂದ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾತನಾಡಿ ಅವನು ಹೇಳುವಂತವನಾಗಿದ್ದಾನೆ. ಆದಿಕಾಂಡ ಪುಸ್ತಕ 3:3-4 ತನಕ ನಾವು ಓದುವುದಾದರೆ, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲೂ ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಆಗ ಸರ್ಪವು ಸ್ತ್ರೀಗೆ, ನೀವು ಹೇಗೂ ಸಾಯುವುದಿಲ್ಲ. ನೋಡಿ ಪ್ರಿಯ ಕೇಳುಗರೆ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸೈತಾನ ಹೇಳುವಂತಹ ಸುಳ್ಳು ಏನೆಂಬುದಾಗಿ. ಸೈತಾನ ದೇವರ ವಾಕ್ಯವನ್ನೇ ತಿರುಚಿ ಅದನ್ನು ಬೇರೆ ರೀತಿಯಲ್ಲಿ ಹೇಳಿ ಜನಗಳನ್ನು ಕೊನೆಯ ಕಾಲದಲ್ಲಿ ಮೋಸ ಮಾಡತಕ್ಕಂಥವನಾಗಿದ್ದಾನೆ. ದೇವರ ವಾಕ್ಯದಿಂದಲೇ ಆ ವಾಕ್ಯವನ್ನು ಸುಳ್ಳಾದ ರೀತಿಯಲ್ಲಿ, ಆ ವಾಕ್ಯವನ್ನು ತಪ್ಪಾದ ರೀತಿಯಲ್ಲಿ ಅವರಿಗೆ ಬೋಧಿಸಿ ಇವತ್ತು ತನ್ನ ಕಡೆಗೆ ಜನಗಳನ್ನು ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಇವತ್ತು ಸತ್ಯವೇದದಲ್ಲಿ ಇರತಕ್ಕಂತಹ ವಾಕ್ಯಗಳನ್ನು ನೇರವಾಗಿ ಅದೇ ರೀತಿಯಲ್ಲಿ ಮಾತನಾಡಿದಾಗ ಅನೇಕರು ಅದನ್ನು ಅರ್ಥ ಮಾಡಿಕೊಳ್ತಕ್ಕಂಥವರಾಗಿದ್ದಾರೆ, ಅದಕ್ಕೆ ಹೆಚ್ಚು ಗಮನವನ್ನು ಕೊಡುವುದಿಲ್ಲ. ಯಾಕೆಂದರೆ ದೇವರ ವಾಕ್ಯ ಖಂಡಿಸ್ತಕ್ಕಂಥದ್ದಾಗಿದೆ. ಆದರೆ ಅನೇಕರು ಇವತ್ತು ಈ ವಾಕ್ಯಕ್ಕೆ ಸ್ವಲ್ಪ ಬೇರೆಯೇ ರೀತಿಯಲ್ಲಿ, ಅವರ ಕಿವಿಗಳಿಗೆ ಹಿಂಪಾದ ರೀತಿಯಲ್ಲಿ, ಅವರ ಮನಸ್ಸಿಗೆ ಒಂದು ಮೃದುವನ್ನು ನೀಡುವ ರೀತಿಯಲ್ಲಿ ಹೇಳಿದಾಗ ಅದನ್ನು ಎಲ್ಲರೂ ಅಂಗೀಕರಿಸಿಕೊಳ್ತಕ್ಕಂಥವರಾಗಿದ್ದಾರೆ. ಅದನ್ನೇ ಸೈತಾನ ಅಂದು ಏದೇನ್ ತೋಟದಲ್ಲಿ ಅವಳ ಜೊತೆಯಲ್ಲಿ ಮಾತನಾಡುವಾಗ ಹೇಳಿದ್ದು. ತನ್ನ ಒಂದು ಉತ್ತಮವಾದಂತಹ ಇಂಪಾದ ಸ್ವರದಿಂದ ಆ ಒಂದು ಅವಳ ಮನಸ್ಸಿಗೆ ನಾಟುವಂತೆ, ಅವಳ ಕಿವಿಗಳಿಗೆ ಉತ್ತಮ ರೀತಿಯಲ್ಲಿ ಕೇಳುವುದಕ್ಕೆ ಇಂಪಾಗಿ ಇರುವ ರೀತಿಯಲ್ಲಿ ಮಾತನಾಡಿ ಅವಳನ್ನು ಮೋಸಗೊಳಿಸುವಂತೆವನಾಗಿದ್ದಾನೆ. ಸುಳ್ಳಿಗೆ ಎಂಥ ಬಲ ಇದೆ ಎಂಬುದನ್ನು ನೀವು ನೋಡಿ ಪ್ರಿಯ ಕೇಳುಗರೆ. ಇವತ್ತಿನ ದಿನದಲ್ಲಿ ಸತ್ಯಕ್ಕೆ ಯಾರೂ ಸಹ ಹೆಚ್ಚು ಗಮನವನ್ನು ಕೊಡುವುದಿಲ್ಲ, ಆದರೆ ಸುಳ್ಳಿಗೆ ಎಲ್ಲರೂ ಸಹ ಆತುರಿತಕ್ಕಂಥವರಾಗಿದ್ದಾರೆ. ಸುಳ್ಳಿನ ಮೂಲಕವಾಗಿ ಈ ಲೋಕದಲ್ಲಿ ಅನೇಕರು ಮೋಸಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಸೈತಾನ ಸುಳ್ಳು ಬೋಧಕರುಗಳು ಯಾವ ರೀತಿಯಲ್ಲಿ ಇವತ್ತಿನ ಜನಗಳನ್ನು ಮೋಸಗೊಳಿಸುವಂಥವರಾಗಿದ್ದಾರೆ ಎಂದರೆ ತಮ್ಮ ಸುಳ್ಳಿನ ಬೋಧನೆಗಳಿಂದ. ಅದಕ್ಕೋಸ್ಕರವೇ ಯೇಸು ಸ್ವಾಮಿ ಮತ್ತಾಯನು ಬರೆದ ಸುವಾರ್ತೆ 24:5 ಹೇಳುವಂಥವರಾಗಿದ್ದಾರೆ. ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ತಮ್ಮ ಸುಳ್ಳಾದ ಬೋಧನೆಯಿಂದ ಅನೇಕರನ್ನು ಮೋಸಗೊಳಿಸುವಂಥವರಾಗಿದ್ದಾರೆ. ತಮ್ಮ ಸುಳ್ಳಾದಂತಹ ವಂಚನೆಯ ಮಾತುಗಳಿಂದ ಅನೇಕರನ್ನು ತಮ್ಮ ಕಡೆಗೆ ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ದಾವೀದ ಮತ್ತು ಗೋಲಿಯಾತನ ನಡುವೆ ಯುದ್ಧ ನಡೀತಕ್ಕಂಥದ್ದಾಗಿದೆ. ಅದನ್ನು ನಾವು 1 Samuel 17 ಓದುವಂಥವರಾಗಿದ್ದೇವೆ. ಅಲ್ಲಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನೆಂದರೆ, ದಾವೀದ ಕರ್ತನ ಹೆಸರನ್ನು ಹೇಳಿಕೊಂಡು ಯುದ್ಧಕ್ಕೆ ಹೋಗ್ತಕ್ಕಂಥವನಾಗಿದ್ದಾನೆ. ಆದರೆ ಗೋಲಿಯಾತ ಆತನು ಫಿಲಿಸ್ಟೇರ ದೇವರ ಹೆಸರನ್ನು ಹೇಳಿಕೊಂಡು ಯುದ್ಧಕ್ಕೆ ಬರತಕ್ಕಂಥವನಾಗಿದ್ದಾನೆ. ಅಲ್ಲಿ ಒಂದು ವ್ಯತ್ಯಾಸವನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದರೆ ಹಿಂದೂ ನಮ್ಮನ್ನು ಸುಳ್ಳು ಬೋಧನೆಯಿಂದ ವಂಚನೆಗೆ ಒಳಪಡಿಸ್ತಕ್ಕಂತಹ ವ್ಯಕ್ತಿ ಯಾರೆಂಬುದಾಗಿ ನೋಡಬೇಕಾದರೆ ಅವನು ಬರ್ತಕ್ಕಂಥ ವ್ಯಕ್ತಿಯೂ ಸಹ ಕ್ರಿಸ್ತನ ಹೆಸರಿನಲ್ಲಿ ಬರತಕ್ಕಂಥವನಾಗಿದ್ದಾನೆ. ಸತ್ಯವೇದವನ್ನು ಹಿಡಿದುಕೊಂಡೇ ಬರ್ತಕ್ಕಂಥವನಾಗಿದ್ದಾನೆ. ನಾವು ಕೇಳಲು ಹೋಗ್ತಕ್ಕಂಥವರು ಸಹ ನಾವು ಸಹ ಸತ್ಯವೇದವನ್ನು ಹಿಡಿದುಕೊಂಡೇ ಕ್ರಿಸ್ತನ ಹೆಸರನ್ನೇ ಹೇಳಿಕೊಂಡೇ ಹೋಗ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಸುಳ್ಳು ಯಾವ ಕಡೆಯಿಂದ ಎಲ್ಲಿ ಬರತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆಗಿದ್ದಾಗ ಮಾತ್ರ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಇದೇ ವಿಚಾರವನ್ನು ಮಾತನಾಡುತ್ತಾ ಮತ್ತಾಯನು ಬರೆದ ಸುವಾರ್ತೆ 24:5 ಹೇಳುವಂತೆಯವರಾಗಿದ್ದಾರೆ. ಏನೆಂಬುದಾಗಿ ನಾವು ನೋಡುವುದಾದರೆ, ಬಹುಮಂದಿ ಸುಳ್ಳು ಪ್ರವಾದಿಗಳು ಸಹ ಎದ್ದು ಅನೇಕರನ್ನ ಮೋಸಗೊಳಿಸುವರು. ಮತ್ತಾಯನು ಬರೆದ ಸುವಾರ್ತೆ 24:11 ಹೇಳುವಂತೆಯವರಾಗಿದ್ದಾರೆ. 24:5 ಅನೇಕ ಸುಳ್ಳು ಕ್ರಿಸ್ತರು, ಕ್ರಿಸ್ತ ವಿರೋಧಿ ಬರ್ತಕ್ಕಂಥನಾಗಿದ್ದಾನೆ ಅಂತ. ನಂತರ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಸುಳ್ಳು ಪ್ರವಾದಿಗಳು ಸುಳ್ಳನ್ನು ಹೇಳಿ ಮೋಸಗೊಳಿಸುವಂಥವರಾಗಿದ್ದಾರೆ. ಇವತ್ತು ಸತ್ಯದ ಕಡೆಗೆ ಯಾರೂ ಬರ್ತಕ್ಕಂಥವರಲ್ಲ, ಸತ್ಯದ ಹಿಂಡು ಸ್ವಲ್ಪ ಹಿಂಡಾಗಿದೆ. ಅದಕ್ಕೋಸ್ಕರ ಯಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಚಿಕ್ಕ ಹಿಂಡೆ ಹೆದರಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ. ಎಲ್ಲಿ ಚಿಕ್ಕ ಹಿಂಡಿರ್ತಕ್ಕಂಥದ್ದಾಗಿದೆಯೋ ಅಲ್ಲಿ ದೇವರು ಇರ್ತಕ್ಕಂಥವನಾಗಿದ್ದಾನೆ. ಕೊನೆಯ ಕಾಲದಲ್ಲಿ ನಡೀತಕ್ಕಂತಹ ಒಂದು ಯುದ್ಧದ ಬಗ್ಗೆ ನಾವು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೋಡುವಂಥವರಾಗಿದ್ದೇವೆ. ಅಲ್ಲಿ ಅನೇಕ ಭೂರಾಜರುಗಳು ಆ ಮೃಗದ ಜೊತೆಯಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಅವರೆಲ್ಲರೂ ಸಹ ಕುರಿಮರಿಯ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಆ ಕುರಿಮರಿಯ ಗುಂಪು ಚಿಕ್ಕ ಗುಂಪು, ಅದು ಉಳಿದ ಸಭೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವರ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬರ್ತಕ್ಕಂಥವರಾಗಿದ್ದಾರೆ. ಯಾವ ರೀತಿಯಲ್ಲಿ ಇವರು ತಮ್ಮ ಸುಳ್ಳಾದ ಬೋಧನೆಯಿಂದ ಜನಗಳನ್ನು ಸೆಳೆದುಕೊಳ್ತಕ್ಕಂಥವರಾಗಿದ್ದಾರೆ ಎಂದರೆ, ಪೌಲನು ಕೊರಿಂಥ್ಯದವರಿಗೆ ಬರೆದ 2ನೇ ಪತ್ರಿಕೆ 11ನೇ ಅಧ್ಯಾಯ 13ರಿಂದ 15ರ ತನಕ ಓದುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸುವಂತೆವನಾಗಿದ್ದಾನೆ. ಆದರೆ ಅಂಥವರು ಸುಳ್ಳು ಅಪೋಸ್ತಲರು, ಮೋಸಗಾರರಾದ ಕೆಲಸದವರು, ಕ್ರಿಸ್ತನ ಅಪೋಸ್ತಲರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವವರು ಆಗಿದ್ದಾರೆ. ಅದೇನು ಆಶ್ಚರ್ಯವಲ್ಲ, ಸೈತಾನನು ತಾನೇ ಪ್ರಕಾಶವುಳ್ಳ ದೇವದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ. ಅವರ ಅತ್ಯವ್ಯವಸ್ಥೆಯು ಅವರ ಕೃತ್ಯಗಳಿಗೆ ತಕ್ಕ ಹಾಗೆ ಆಗುವುದು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಇಲ್ಲಿ ಗಮನಿಸಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ, ಅನೇಕರು ಸುಳ್ಳು ಅಪೋಸ್ತಲರು, ಸುಳ್ಳು ಬೋಧಕರುಗಳು, ಸುಳ್ಳು ಪ್ರವಾದಿಗಳು ಅವರು ವೇಷವನ್ನು ಹಾಕಿಕೊಂಡು ಬರತಕ್ಕಂಥವರಾಗಿದ್ದಾರೆ. ಸಭೆಗಳಲ್ಲಿರ್ಬೋದು ಅಥವಾ ನಿಮ್ಮ ಮನೆಗಳ ಸಂಧಿಸುವಿಕೆಯ ವಿಚಾರದಲ್ಲಿರ್ಬೋದು, ನಾನು ಪ್ರಾರ್ಥನೆ ಮಾಡ್ತೇನೆ ಎಂಬುದಾಗಿ ಇರಬಹುದು, ತಮ್ಮನ್ನು ತಾವು ವೇಷವನ್ನು ಹಾಕಿಕೊಂಡು ಮರೆಸಿಕೊಂಡು ತಮ್ಮನ್ನು ತಾವು ಅವರು ಸೈತಾನನ ಮಧ್ಯವರ್ತಿಗಳಾಗಿ ನಮ್ಮನ್ನು ಮೋಸ ಮಾಡಲು ಈ ಲೋಕಕ್ಕೆ ಬರತಕ್ಕಂಥವರಾಗಿದ್ದಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರಬೇಕಾದರೆ ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ಎರಡು ರೀತಿಯ ಜನಗಳು ಎದ್ದು ಮೋಸಗೊಳಿಸ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ. ಒಂದು ಸುಳ್ಳು ಕ್ರೈಸ್ತರು, ಅಂದರೆ ಕ್ರಿಸ್ತ ವಿರೋಧಿ. ಎರಡನೆಯದಾಗಿ ನಾವು ಗಮನಿಸ್ತಕ್ಕಂಥ ವಿಚಾರ ಏನೆಂದರೆ, ಅದು ಸುಳ್ಳು ಪ್ರವಾದಿಗಳು. ಈ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಯಾವ ರೀತಿಯಲ್ಲಿ ಸುಳ್ಳನ್ನು ಹೇಳಿ ಯಾವ ಸುಳ್ಳಿನ ಕಾರ್ಯಗಳಿಂದ ಈ ಜನಗಳನ್ನು ಮೋಸಗೊಳಿಸುವಂಥವರಾಗಿದ್ದಾರೆ ಅಂದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 24ನೇ ವಚನದಲ್ಲಿ ಸುಳ್ಳು ಕ್ರಿಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಪ್ರಿಯ ಕೇಳುಗರೆ, ಈ ಕೊನೆಯ ಕಾಲದಲ್ಲಿ ಸೈತಾನ ಸುಳ್ಳಿನ ಮೂಲಕವಾಗಿ ಜನಗಳನ್ನು ತನ್ನ ಕಡೆಗೆ ಎಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಹೇಗೆ ಆದಾಮ ಹವ್ವಳನ್ನು ತನ್ನ ಕಡೆಗೆ ಸೆಳೆದುಕೊಂಡನು, ಹೇಗೆ ಪರಲೋಕದಲ್ಲಿ ದೇವದೂತರನ್ನು, ಅಂದರೆ ಮೂರರಲ್ಲಿ ಒಂದು ಭಾಗ ದೇವದೂತರನ್ನು ತನ್ನ ಕಡೆಗೆ ಸೆಳೆದುಕೊಂಡನು, ಅದೇ ರೀತಿಯಾಗಿ ಕೊನೆ ಕಾಲದಲ್ಲಿ ಈ ಸುಳ್ಳಾದ ಬೋಧನೆಯ ಮೂಲಕವಾಗಿ ಜನಗಳನ್ನು ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಆ ನಿಟ್ಟಿನಲ್ಲಿ ಅವರನ್ನು ಮೋಸಗೊಳಿಸುವಂಥವನಾಗಿದ್ದಾನೆ. ಈ ಒಂದು ಕ್ರಿಸ್ತ ವಿರೋಧಿ ಮತ್ತು ಸುಳ್ಳು ಪ್ರವಾದಿ, ಇವರ ಇಬ್ಬರನ್ನು ಸಹ ನಾವು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ನೋಡಬಹುದು. ಮೊದಲನೇ ಮೃಗ ಅದು ಆಂಟಿಕ್ರೈಸ್ಟ್, ಅಂದರೆ ಕ್ರಿಸ್ತ ವಿರೋಧಿಯನ್ನು ಸೂಚಿಸುವಂಥದ್ದಾಗಿದೆ. ಈ ಇಬ್ಬರು ಸೇರಿಕೊಂಡು ಅವರು ಏನು ಮಾಡ್ತಕ್ಕಂಥವರಾಗಿದ್ದಾರೆ, ಜನಗಳನ್ನು ಈ ಲೋಕದಲ್ಲಿ ಮೋಸಗೊಳಿಸಲು ಎಂಬುದಾಗಿ ನಾವು ನೋಡುವುದಾದರೆ, ತಮ್ಮ ಸುಳ್ಳಾದ ಬೋಧನೆಯಿಂದ ಅನೇಕರನ್ನು ಮೋಸಗೊಳಿಸ್ತಕ್ಕಂಥವರಾಗಿದ್ದಾರೆ, ತಮ್ಮ ಕುತಂತ್ರದಿಂದ ಅನೇಕರನ್ನ ಮೋಸಗೊಳಿಸುವಂಥವರಾಗಿದ್ದಾರೆ. ಅಲ್ಲಿ ಯೇಸು ಸ್ವಾಮಿ ಮಹತ್ತಾದ ಸೂಚಕ ಕಾರ್ಯಗಳನ್ನು ಮಾಡಿ ಮೋಸಗೊಳಿಸುತ್ತಾರೆ ಎಂದು ಹೇಳಿದರು. ಅದೇ ವಿಚಾರವನ್ನು ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 14ನೇ ವಚನ ಮೊದಲನೇ ಮೃಗ ಮತ್ತು ಎರಡನೇ ಮೃಗ ಎರಡು ಸೇರಿಕೊಂಡು ಈ ಲೋಕದ ಜನಗಳನ್ನು ಯಾವ ರೀತಿಯಲ್ಲಿ ಮರುಳುಗೊಳಿಸ್ತಕ್ಕಂಥವರಾಗಿದ್ದಾರೆ ಅಂದರೆ, ಪ್ರಕಟಣೆ ಪುಸ್ತಕದಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ಆ ಮೊದಲನೇ ಮೃಗದ ಸನ್ನಿಧಿಯಲ್ಲಿ ಮಹತ್ಕಾರಗಳನ್ನು ಮಾಡುವ ಅಧಿಕಾರವಿರುವುದರಿಂದ ಭೂ ನಿವಾಸಿಗಳನ್ನು ಮರಳಿಗೊಳಿಸುತ್ತದೆ. ಅವರಿಗೆ ಕತ್ತಿಯಿಂದ ಗಾಯ ಹೊಂದಿ ಸಾಯದೆ ಬದುಕಿದ ಮೃಗದ ಘನಕ್ಕಾಗಿ ವಿಗ್ರಹವನ್ನು ಮಾಡಿಸಿಕೊಳ್ಳಬೇಕೆಂದು ಬೋಧಿಸುತ್ತದೆ ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ಇದು ಕೊನೆಯ ಕಾಲದಲ್ಲಿ ನಡೀತಕ್ಕಂತಹ ಅತ್ಯಂತ ದೊಡ್ಡ ಸುಳ್ಳಿನ ವಂಚನೆಯಾಗಿದೆ. ಹೇಗೆ ಎಂಬುದಾಗಿ ನಾವು ನೋಡುವುದಾದರೆ ಅನೇಕ ಜನರನ್ನು ಮರುಳುಗೊಳಿಸತಕ್ಕಂಥದ್ದಾಗಿದೆ. ತನ್ನ ಸುಳ್ಳಾದ ಬೋಧನೆಯಿಂದ, ತನ್ನ ಮೋಸಗಾರಿಕೆಯಿಂದ ಯಾವ ರೀತಿಯಲ್ಲಿ ಸುಳ್ಳನ್ನು ಹೇಳ್ತಕ್ಕಂಥದ್ದಾಗಿದೆ, ದೇವರ ವಾಕ್ಯವನ್ನು ತಿರುಚಿ ಜನರಿಗೆ ಅದು ಹಿಂಪಾಗಿಯೂ ಹೃದಯಕ್ಕೆ ಮೃದುವಾಗಿಯೂ ಇರುವ ರೀತಿಯ ಬೋಧನೆಗಳನ್ನು ಮಾಡಿ ಮನತಿರುಗುವಿಕೆ ಬೇಕಾದಂತಹ ಖಂಡನೆಯ ಬೋಧನೆಗಳನ್ನು ನೀಡದೆ ಅವರ ಹೃದಯಕ್ಕೆ ಒಂದು ಇಂಪಾಗಿ ಸಮಾಧಾನವನ್ನು ನೀಡುವಂತಹ ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ರೀತಿಯಲ್ಲಿ ದೇವರು ನಿಮ್ಮನ್ನು ಕಾಪಾಡ್ತಾನೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಕ್ಕಂಥವನಾಗಿದ್ದಾನೆ, ಎಲ್ಲ ರೀತಿಯ ಸಿರಿವಂತಿಕೆಯನ್ನು ಕೊಡಿಸ್ತಕ್ಕಂಥವನಾಗಿದ್ದಾನೆ. ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡ್ರೆ ನಿಮಗೆ ಯಾವ ಸಮಸ್ಯೆಯೂ ಬರೋದಿಲ್ಲ, ನೀವು ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡ್ರೆ ನೀವು ಪರಲೋಕ ರಾಜ್ಯಕ್ಕೆ ನೇರವಾಗಿ ಹೋಗಿಬಿಡ್ತೀರಾ. ಈ ರೀತಿಯಾದಂತಹ ಅನೇಕ ತಪ್ಪಾದಂತಹ ಸುಳ್ಳಾದಂತಹ ಬೋಧನೆಗಳು, ಸುಳ್ಳಾದಂತಹ ಅದ್ಭುತಗಳು, ಮಹತ್ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಾಗಿದ್ದಾರೆ. ಈ ಒಂದು ಮೃಗ ಏನು ಮಾಡ್ತಕ್ಕಂಥದ್ದಾಗಿದೆ ಅಂತಂದರೆ ಪರಲೋಕದಿಂದ ಬೆಂಕಿಯನ್ನು ತಂದು ಅನೇಕರನ್ನು ಮರುಳುಗೊಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಮತ್ತೊಂದು ದೊಡ್ಡ ಎರಡು ವಂಚನೆ ಏನೆಂಬುದಾಗಿ ನಾವು ನೋಡಬೇಕಾದರೆ ಕೊನೆಯ ಕಾಲದಲ್ಲಿ ಹೇಗೆ ಅಲ್ಲಿ ದೇವರು ಹೇಳಿದರು ಆದಾಮ ಅವಳಿಗೆ, ಈ ಮರದ ಹಣ್ಣನ್ನು ನೀವು ತಿಂದರೆ ಸಾಯುವಿರಿ ಖಂಡಿತವಾಗಿಯೂ ಎಂಬುದಾಗಿ. ಆದರೆ ಸೈತಾನ ಹೇಳುವಂಥವನಾಗಿದ್ದಾನೆ, ನೀವು ಹೇಗೂ ಸಾಯುವುದಿಲ್ಲ, ಅಂದರೆ ಆತ್ಮಕ್ಕೆ ಸಾವಿಲ್ಲ ಅನ್ನುವಂತಹ ವಿಚಾರವನ್ನು ಸೈತಾನ ಅಲ್ಲಿ ಅಡಿಪಾಯವನ್ನು ಹಾಕ್ತಕ್ಕಂಥವನಾಗಿದ್ದಾನೆ. ಈ ಅಡಿಪಾಯದ ಕೆಳಗಡೆ ಅನೇಕ ಧರ್ಮಗಳನ್ನು ಇವತ್ತು ಸೈತಾನ ತನ್ನ ಕಡೆಗೆ ಸೆಳೆದುಕೊಂಡಿದ್ದಾನೆ. ಈ ತಪ್ಪಾದ ಬೋಧನೆಯಿಂದ ಸತ್ತವರು ಅವರು ಆತ್ಮ ಅಲ್ಲಿ ಇಲ್ಲಿ ಅಲಿಯತಕ್ಕಂಥದ್ದಾಗಿದೆ, ಅವರ ಆತ್ಮ ನಿಮ್ಮ ಜೊತೆ ಬಂದು ಮಾತನಾಡ್ತಕ್ಕಂಥದ್ದಾಗಿದೆ, ಅವರು ಬರ್ತಕ್ಕಂಥವರಾಗಿದ್ದಾರೆ, ಮತ್ತೆ ನಿಮ್ಮ ಜೊತೆ ಮಾತನಾಡ್ತಕ್ಕಂಥವರಾಗಿದ್ದಾರೆ, ಅವರನ್ನು ನೀವು ನೋಡಬಹುದು ಎನ್ನುವಂತಹ ಅನೇಕ ತಪ್ಪಾದಂಥ ಬೋಧನೆ, ಆತ್ಮಕ್ಕೆ ಸಾವಿಲ್ಲ ಅನ್ನುವಂತಹ ಬೋಧನೆಯನ್ನು ಉಪಯೋಗಿಸಿಕೊಂಡು ಅನೇಕರನ್ನು ಮೋಸಗೊಳಿಸಿರ್ತಕ್ಕಂಥದ್ದನ್ನು, ಈ ಸುಳ್ಳಾದ ಬೋಧನೆಯಿಂದ ಮೋಸಗೊಳಿಸಿರ್ತಕ್ಕಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಇದು ಮೊದಲನೆಯ ಅತ್ಯಂತ ದೊಡ್ಡ ವಂಚನೆ ಮತ್ತು ಸುಳ್ಳಿನ ಬಲ. ಎರಡನೆಯದಾಗಿ, ಏಳನೆಯ ದಿನ ಸಬ್ಬತ್ತಿನ, ಅದು ಶನಿವಾರ ಎಂಬುದಾಗಿ ನಾವು ದೇವರ ವಾಕ್ಯದ ಆಧಾರದ ಮೇಲೆ ಅನೇಕ ವಿಚಾರಗಳನ್ನು ಕಲಿಯಬಹುದು. ನಾಲ್ಕನೇ ಆಜ್ಞೆಯಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಸಬ್ಬತ್ತಿನವನ್ನು ಪರಿಶುದ್ಧವಾಗಿ ಆಚರಿಸಲು ನೆನಪು ಮಾಡಿಕೊ ಎಂಬುದಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಆದರೆ ಕೊನೆಯ ಕಾಲದಲ್ಲಿ ಈ ಮೃಗ ಏನು ಮಾಡ್ತಕ್ಕಂಥದ್ದಾಗಿದೆ ಅಂತಂದರೆ, ತನ್ನ ತಪ್ಪಾದಂತಹ ಬೋಧನೆಯನ್ನು ಅತಿ ಜಾರತ್ವವೆಂಬ ದ್ರಾಕ್ಷರಸವನ್ನು ಸಕಲ ಜನಗಳಿಗೂ ಕುಡಿಸಿದಳು ಎಂಬುದಾಗಿ ಎರಡನೇ ದೂತನ ಸಂದೇಶದಲ್ಲಿ ಪ್ರಕಟಣೆ ಪುಸ್ತಕ 14:8 ವಚನದಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಅದನ್ನೇ ನಾವು ಪ್ರಕಟಣೆ ಪುಸ್ತಕ 17 ಓದ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಈ ಒಂದು ವಿಚಾರ, ತಪ್ಪಾದಂಥ ಬೋಧನೆಯನ್ನು ಅನೇಕ ಜನರಿಗೆ ಬೋಧಿಸಿ ಮೊದಲನೆಯ ದಿನ ಭಾನುವಾರದ ಪವಿತ್ರತೆಯನ್ನು ಈ ಲೋಕಕ್ಕೆ ತರುವುದರ ಮೂಲಕವಾಗಿ ಅನೇಕ ಕ್ರೈಸ್ತರನ್ನು, ಅನೇಕ ಜನಗಳನ್ನು ತನ್ನ ಕಡೆಗೆ ಸೆಳೆದುಕೊಂಡು ಮೋಸ ಮಾಡುವಂಥವನಾಗಿದ್ದಾನೆ. ಈ ಎರಡು ಬೋಧನೆಯಿಂದ ಸೈತಾನ ಅನೇಕರನ್ನು ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಒಂದು, ಇಮ್ಮಾರ್ಟಲಿಟಿ ಆಫ್ ಸೋಲ್, ಅಂದರೆ ಆತ್ಮಕ್ಕೆ ಸಾವಿಲ್ಲ, ಸತ್ತವರು ಮತ್ತೆ ಬರ್ತಕ್ಕಂಥವರಾಗಿದ್ದಾರೆ, ಅವರ ಜೊತೆ ನಾವು ಮಾತನಾಡಬಹುದು, ಅವರು ನಮ್ಮ ಮಧ್ಯದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದಾರೆ. ಇಂತಹ ತಪ್ಪಾದ ಬೋಧನೆ, ಇಂತಹದ ಸುಳ್ಳಿನ ಬೋಧನೆಯಿಂದ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಎರಡನೆಯದಾಗಿ, ಭಾನುವಾರದ ಪವಿತ್ರತೆ, ಸಬ್ಬತ್ತಿನವನ್ನು ನಾನು ಮೊದಲನೇ ದಿನಕ್ಕೆ ಬದಲಾಯಿಸಿದ್ದೇನೆ ಎಂಬುದಾಗಿ ಸೈತಾನನ ಕುತಂತ್ರದಿಂದ ಅವರು ಮಧ್ಯವರ್ತಿಗಳಾಗಿರತಕ್ಕಂತಹ ಅನೇಕ ಜನಗಳು ಈ ಮೃಗ ಏನು ಮಾಡ್ತಕ್ಕಂಥದ್ದಾಗಿದೆ ಅಂತಂದರೆ ಅನೇಕರನ್ನು ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಎರಡು, ಕೊನೆಯ ಸುಳ್ಳು, ಕೊನೆಯ ವಂಚನೆ, ಸೈತಾನ ತಂದು ಅನೇಕರನ್ನು ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ನಾವು ಕೊನೆಯ ಕಾಲದಲ್ಲಿ ಅತಿ ಜಾಗ್ರತೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಎರಡೂ ಕಡೆಯು ನಾವು ಬಿಳದೆ ಹೋದಾಗ ಸೈತಾನ ಮತ್ತೊಂದನ್ನು ಉಪಯೋಗಿಸ್ತಕ್ಕಂಥವನಾಗಿದ್ದಾನೆ. ಅದು ಏನೆಂದರೆ, ಒಬ್ಬದಾಯನ ಪುಸ್ತಕ 3 ದೇವರ ವಾಕ್ಯ ಹೀಗೆ ತಿಳಿಸ್ತಕ್ಕಂಥದ್ದಾಗಿದೆ, ಉನ್ನತ ಸ್ಥಾನದಲ್ಲಿ ಬಂಡೆಯ ಬಿರುಕುಗಳೊಳಗೆ ವಾಸಿಸುತ್ತಾ ನನ್ನನ್ನು ನೆಲಕ್ಕೆ ಇಳಿಸಬಲ್ಲವರು ಯಾರು? ಅಂದುಕೊಳ್ಳುವ ಜನವೇ, ನಿನ್ನೆದೆಯ ಹೆಮ್ಮೆಯು ನಿನ್ನನ್ನು ಮೋಸಗೊಳಿಸುತ್ತದೆ. ಎರಡರಲ್ಲೂ ಬೀಳಲಿಲ್ಲ ಅಂದರೆ ತಮ್ಮನ್ನ ತಾವು ಇವತ್ತು ಯಾವ ರೀತಿಯಲ್ಲಿ ಮೋಸಗೊಳಿಸಿಕೊಳ್ತಕ್ಕಂಥವರಾಗಿದ್ದಾರೆ, ತಮ್ಮ ಸುಳ್ಳಿಗೆ ತಾವು ಬಿದ್ದು ಹೋಗ್ತಕ್ಕಂಥವರಾಗಿದ್ದಾರೆ ಅಂದರೆ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಅದು ಏನೆಂದರೆ ನಮ್ಮಲ್ಲಿರ್ತಕ್ಕಂಥ ಹೆಮ್ಮೆ ನಮ್ಮನ್ನು ಮೋಸಗೊಳಿಸ್ತಕ್ಕಂಥದ್ದಾಗಿದೆ. ಹಾಗಾಗಿ ಕೊನೆಯ ಕಾಲದಲ್ಲಿ ಜೀವಿಸುವಂತಹ ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಸುಳ್ಳನ್ನು ನಂಬಿಕೊಂಡು ಹೋಗತಕ್ಕಂಥವರಾಗಿದ್ದೇವ ಅಥವಾ ದೇವರ ವಾಕ್ಯದಲ್ಲಿರತಕ್ಕಂಥ ಸತ್ಯಕ್ಕೆ ತಕ್ಕಂತೆ ನಾವು ನಡೆದುಕೊಳ್ತಕ್ಕಂಥವರಾಗಿದ್ದೇವ? ಯಾಕೆಂದರೆ ಅನೇಕರು ಈ ಸುಳ್ಳನ್ನು ನಂಬಿಕೊಂಡು ಮೋಸ ಹೋಗ್ತಕ್ಕಂಥವರಾಗಿದ್ದಾರೆ, ಸತ್ಯವನ್ನು ಕೊನೆಯ ಕಾಲದಲ್ಲಿ ಬಿಟ್ಟು ಹೋಗ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಥೆಸಲೋನಿಕದವರಿಗೆ ಬರೆದ 2:9-10 ಓದುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ತಿಳಿಸುವಂಥದ್ದಾಗಿದೆ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಸಾರವಾಗಿರುವುದು, ಅದು ಮೋಸಗೊಳಿಸುವ ಸಕಲ ವಿಧವಾದಂತಹ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯಗಳ ಇವುಗಳಿಂದಲೂ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶನದ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಕ್ರಿಸ್ತನ ಪ್ರೀತಿಯನ್ನು ಅರಿತುಕೊಳ್ಳದೆ ಕೊನೆಯ ಕಾಲದಲ್ಲಿ ಅನೇಕರು ತಪ್ಪಾದಂತಹ ಮಾತ್ಕಾರ್ಯ ಸೂಚಕ ಕಾರ್ಯಗಳ ಹಿಂದೆ ಹೋಗಿ, ಸುಳ್ಳಿನ ಹಿಂದೆ ಹೋಗಿ ಸತ್ಯವನ್ನು ಬಿಟ್ಟು ದೂರ ಹೋಗ್ತಕ್ಕಂಥವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಸೈತಾನ ತನ್ನ ಸುಳ್ಳನ್ನು ಹೇಳಿ ತನ್ನ ಅನೇಕರನ್ನು ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ, ಮೋಸ ಮಾಡಿ ತನ್ನ ಕಡೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಗಮನಿಸಿರಿ, ನೀವು ಸತ್ಯದ ಕಡೆ ಇದ್ದೀರಾ, ಸುಳ್ಳಿನ ಕಡೆ ಇದ್ದೀರಾ? ಸತ್ಯವೇದ ಸತ್ಯವನ್ನು ಬೋಧಿಸ್ತಕ್ಕಂಥದ್ದಾಗಿದೆ, ಆದರೆ ಸೈತಾನ ಸತ್ಯವೇದದಲ್ಲಿರತಕ್ಕಂತಹ ಸತ್ಯವನ್ನು ಬೇರೆ ರೀತಿಯಲ್ಲಿ ತಿರುಚಿ ಸುಳ್ಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥವನಾಗಿದ್ದಾನೆ. ನೀವು ಯಾವ ಕಡೆ ಇದ್ದೀರಾ ಯೋಚಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸ್ವಾಮಿ, ಕೊನೆಯ ಕಾಲದಲ್ಲಿ ಸೈತಾನ ಸುಳ್ಳಿನ ಮೂಲಕವಾಗಿ ಅನೇಕರನ್ನ ವಂಚಿಸಿ ತನ್ನ ಕಡೆಗೆ ಸೆಳೆದುಕೊಳ್ತಕ್ಕಂಥವನಾಗಿದ್ದಾನೆ. ಆದರೆ ಈ ಸತ್ಯವನ್ನು ಅರಿತುಕೊಳ್ಳಲು, ಸತ್ಯದಲ್ಲಿ ನಿಂತುಕೊಳ್ಳಲು ನಮಗೆ ಬಲವನ್ನು ಕೊಡು ಸ್ವಾಮಿ. ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಆ ನಿಮಿತ್ತವಾಗಿ ಸತ್ಯವನ್ನು ಅರಿತುಕೊಂಡು ಪರಲೋಕ ರಾಜ್ಯಕ್ಕೆ ನಾವು ಸಿದ್ಧರಾಗುವಾಗ ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-6637-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.